ಸರಿಯಾದ ಕಾರಣ ಇರಲೇಬೇಕು. ನಹಿ ಕಾರ್ಯಂ ಅಕಾರಣ. ಈ ಒಂದು ಸಿದ್ಧಾಂತ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಕೆಲವರು ಭಾರಿ ಮುಂದೆ ಇರ್ತಾರೆ, ಯಾಕಂದ್ರೆ ಯಾತಕ್ಕೆ ಅಷ್ಟಿರೋದಿಲ್ಲ ಅಂತ ಕೇಳಿದ್ರೆ ಅದು ತಕ್ಕಂತೆ ಸಾಧನೆ ಮಾಡಿಲ್ಲ ಅಂತ ಅರ್ಥ. ಅದು ನಾವು ಕೊರತೆ ತುಂಬಿಸ್ಕೋಬೇಕು ಅಂತಿದ್ರೆ ಕಷ್ಟ ಸಾಧನೆ ಪ್ರಾರಂಭ ಮಾಡಬೇಕು ಅಷ್ಟೇ ಹೊರತು ಅದ್ರ ಬಗ್ಗೆ ಅಸೂಯೆ ಪಟ್ಟರೇನೋ, ವಿಘ್ನ ಮಾಡಿದ್ರೋ, ಇನ್ನೂ ಹಿಂದುಳಿತಾನೆ ಹೊರತು ಮನುಷ್ಯ ಅದು ಪರಿಹಾರ ಅಲ್ಲ. ಧರ್ಮರಾಜನ ಪ್ರಶ್ನೆ ಅತ್ಯಂತ ಉಚಿತವಾದ ಪ್ರಶ್ನೆ. ಈ ಮೂಲಕ ನಮಗೆ ನಿನ್ನೆ ಹೇಳಿದಂತೆ ಜೀವ ಮೃತರಾದ ಮೇಲೂ ಹೇಗೆ ಇರ್ತಾನೆ ಮತ್ತು ಅವನ ಸಾಧನೆಗೆ ಅನುಗುಣವಾದಂತಹ ಫಲವನ್ನು ಅನುಭವಿಸ್ತಾನೆ, ಅದರಲ್ಲಿ ಅವನ ವಂಶದಲ್ಲಿ ಬಂದಂತಹ ಮಕ್ಕಳು ಮೊದಲಾದವರು ಮಾಡತಕ್ಕಂಥ ಸಾಧನೆಗಳಿಂದ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದಕ್ಕೂ ಬರುತ್ತೆ. ಇವರು ಒಳ್ಳೆಯವರಾಗಿ ಬದುಕಿ ಕಲ್ಯಾಣವನ್ನು ಬಯಸಿದರೆ ಅವನು ಇನ್ನೂ ಮೇಲೆ ಹೋಗ್ತಾನೆ. ಇವರೇನಾದರೂ ಮಹಾಪಾಪಿಗಳಾದರೆ ಅದರ ದುಷ್ಪರಿಣಾಮದಿಂದ ಅವನೂ ಕೂಡ ಗೀತೆಯಲ್ಲಿ ಹೇಳಿದಂತೆ ಪತಂತಿ ಪಿತರು ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ಅವರೆಲ್ಲ ಕೂಡ ಅಧಃಪತನವನ್ನು ಕಾಣುತ್ತಾರೆ. ಇದೆಲ್ಲ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಭಾಗ ಇದು. ಧರ್ಮರಾಜ ಯಾರು ಗೊತ್ತೇನು, ಸ್ವತಃ ಯಮದೇವರ ಅವತಾರವಾದವನು. ತನ್ನ ಸಭೆಯ ಬಗ್ಗೆ ಕೇಳುತ್ತಾನೆ, ತಮ್ಮಪ್ಪ ಅಲ್ಲಿ ಕೂತಿದ್ದಾನೆ ಯಮಸಭೆಯಲ್ಲಿ, ಯಾತ ಕೇಂದ್ರ ಸಭೆಗೆ ಹೋಗಿಲ್ಲ, ಆ ರೀತಿ ಯೋಚನೆ ಮಾಡಲಿಲ್ಲ, ನಮ್ಮಪ್ಪ ನನ್ನ ಸಭೆಯಲ್ಲೇ ಇದ್ದಾನೆ ಬಿಡು ಅಂತ ಅನ್ಕೊಳ್ಳಿಲ್ಲ. ಆದರೆ ಯೋಚನೆ ಮಾಡಬೇಕು, ತಮ್ಮ ಹುಡುಗ ಅತ್ಯಂತ ಪ್ರತಿಭಾವಂತನಾಗಿದ್ದಾಗ ಪಕ್ಕದಲ್ಲೇ ಕೆಲಸ ಮಾಡಬೇಕು ಅಂತೇನಲ್ಲ, ಅವನ ಓದಿಗೆ ತಕ್ಕಂತೆ ಕೆಲಸ ಸಿಗಬೇಕು, ಆಗ ಸಮಾಧಾನವಾಗುತ್ತೆ ಹೊರತು ಇಲ್ಲೇ ಇರು ಅಂತ ಹೇಳೋದಕ್ಕೆ ಯಾವ ತಂದೆಯೂ ಇಷ್ಟಪಡೋದಿಲ್ಲ. ಅದೇ ರೀತಿಯಲ್ಲಿದೆ, ಸ್ವತಃ ಯಮದೇವರ ಅವತಾರವಾದ ಧರ್ಮರಾಜ ಪಾಂಡುರಾಜನಿಗೆ ಶ್ರೇಷ್ಠವಾದ ಗತಿ ಆಗಬೇಕಾಗಿತ್ತು, ಯಾತಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾನೆ. ಇಲ್ಲಿ ತುಂಬಾ ಧರ್ಮಸೃಷ್ಟಗಳು ಉಂಟು, ಅದನ್ನು ಯಾರೂ ಯೋಚನೆ ಮಾಡಲಿಲ್ಲ. ಮಹಾಭಾರತವನ್ನು ಬರೆದ ಯಾರೂ ಯೋಚಿಸಲಿಲ್ಲ. ಗಂಭೀರವಾದಂತಹ ಸಮಸ್ಯೆಗಳನ್ನು ಆಚಾರ್ಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹರಿಶ್ಚಂದ್ರ ಒಬ್ಬ ರಾಜ, ಉಳಿದ ರಾಜರಂತೆ ಆತ ಯಮಸಭೆಯಲ್ಲಿ ಇರದೆ ಇಂದ್ರಸಭೆಗೆ ಹೋದ, ಇದು ಒಂದು ಅಂಶ. ಇದು ಪಾಂಡುರಾಜ ಹಾಗಿಲ್ಲದೇನೆ ಯಮಸಭೆಯಲ್ಲೇ ಉಳಿದ. ಹರಿಶ್ಚಂದ್ರ ಹೋಗಲಿಕ್ಕೆ ಕಾರಣ ರಾಜಸೂಯೆಯಾಗ, ಪಾಂಡುರಾಜ ಮಾಡಿಲ್ಲ ಅದಕ್ಕೆ ಹಿಂದುಳಿದ. ಇಷ್ಟು ಕತೆ ನೋಡೋದು ಜನರಿಗೆ ಸಾಕು. ಸ್ವಲ್ಪ ಯೋಚನೆ ಮಾಡಿದರೆ ಹರಿಶ್ಚಂದ್ರ ರಾಜ ಅಂದರೆ ರಾಜನೇ, ಅವನು ಮೂಲ ಸ್ವರೂಪದಲ್ಲೂ ರಾಜನೇ ಅವನು. ಆದರೆ ಪಾಂಡುರಾಜ ಹಾಗಲ್ಲ, ಆತ ರಾಜರ ಸಾಲಿಗೆ ಸೇರಿದವನಲ್ಲ, ಆತ ಮರುತ್ತಗಳಿಗೆ ಸಾಲಿ ಸೇರಿದವನು. ಪುಣ್ಯಾತ್ಮ ಪರಾವಹ ಅಂತಕ್ಕಂಥ ಮರುತ್ತೇ ಹುಟ್ಟಿ ಬಂದವನು, ರಾಜರಗಳಿಂದ ಮೇಲಿರೋನವನು. ಆಶ್ಚರ್ಯ ಅಂದರೆ ಅವನು ಸಹಜವಾಗಿ ಎಲ್ಲಿರಬೇಕು ಗೊತ್ತೇನು, ಇಂದ್ರ ಸಭೆಯಲ್ಲೇ ಇರಬೇಕು. ಅವರು ಆಶ್ರಯಾಗ ಮಾಡದೆ ಹೋದರೂ ಇಂದ್ರ ಸಭೆಯಲ್ಲೇ ಇರಬೇಕು, ಅದು ವಿಶೇಷ. ಆತ ಸ್ವತಃ ದೇವತೆಯಾದ್ರಿಂದ, ದೇವತೆಗಳೆಲ್ಲ ಇಂದ್ರದೇವರ ಸಭೆಯ ಸದಸ್ಯರಾದ್ದರಿಂದ ಪಾಂಡುರಾಜ ಮೃತನಾದ ಮೇಲೆ ಆತ ತಲುಪಬೇಕಾದಿದ್ದ ಜಾಗ ಇಂದ್ರಲೋಕವೇ ಹೊರತು ಯಮಸಭೆಯಲ್ಲ. ಅದು ಮತ್ತೆ ಯಾತಕ್ಕೆ ಹೋದ ಈ ಪ್ರಶ್ನೆ ಯಾರೂ ಯೋಚನೆ ಮಾಡಿರಲಿಲ್ಲ ಆಚಾರ್ಯ ಒಬ್ಬರು. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಅದು ಇತಿಹಾಸ, ಕಾವ್ಯ, ಶಾಸ್ತ್ರ, ನಿರ್ಣಯ ಎಲ್ಲದೂ ಆಗಿರತಕ್ಕಂತಹ ಅತ್ಯಂತ ಅದ್ವಿತೀಯವಾದ ಕೃತಿ ಅದು. ಆಚಾರ್ಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆತ ಮೂಲತಃ ಹರಿಶ್ಚಂದ್ರರಾಜನಿಗೆ ಒಂದು ವಿಶೇಷ ಕಾರಣದಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯವಾದರೆ ಧರ್ಮರಾಜ ಪಾಂಡುರಾಜ ಸಹಜವಾಗಿ ಹೋಗಬೇಕಾಗಿತ್ತು, ಯಾತಕ್ಕೆ ಹೋಗಲಿಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಪಾಂಡುರಾಜ ಅಲ್ಲಿಗೆ ಹೋಗಬೇಕಾಗಿತ್ತು, ಒಂದು ತಪ್ಪಿಗೋಸ್ಕರ ಅಲ್ಲಿ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ರಾಜಸೂಯಾಗದ ಪ್ರಶ್ನೆ ಅಲ್ಲದು, ಒಂದು ತಪ್ಪು ಮಾಡಿದ್ದಂತ. ಏನು ತಪ್ಪು ಮಾಡಿದ್ದ ಅಂದ್ರೆ, ಇನ್ನೂ ಆತ ಅವತಾರ ಮಾಡಿದ್ದಕ್ಕಿಂತ ಮುಂಚಿನ ಕಾಲ ಪರಾವಹನ ಮರುತ್ತೇ ಆಗಿದ್ದ ಕಾಲ. ಒಂದು ಸಲ ಆತ ಯಾವುದೋ ಒಂದು ವಿಶೇಷ ತಪೋವನದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಇದು ಮತ್ತೊಂದು ವಿಚಿತ್ರವಾದಂತಹ ಒಂದು ವಿಷಯ. ಅಂದ್ರೆ ದೇವತೆಗಳು ತಪಸ್ಸು ಮಾಡ್ತಾರೆ, ಅದು ಇನ್ನೂ ಆಸೆ ವಿಶೇಷ. ದೇವತೆಗಳು ಕೂಡ ತಪಸ್ಸು ಮಾಡ್ತಾರೆ, ಎಷ್ಟೋ ಜನ ಸರ್ವಿಸ್ ನಲ್ಲಿ ಇರ್ತಾರೆ, ಇನ್ನೂ ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಾನೆ ಇರ್ತಾರೆ, ಯಾತಕ್ಕೆ ಇನ್ನೂ ಪ್ರಮೋಷನ್ ಸಿಗಲು ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಎಂದೂ ಜನ್ಮದಲ್ಲೇ ಓದ್ತಾ ಇರೋ ಜನಗಳು ಇರ್ತಾರೆ, ಇನ್ನು ಕೊನೆವರೆಗೂ ಓದೋ ಸ್ಥಿತಿಯಲ್ಲಿರೋ ಜನಗಳು ಇರ್ತಾರೆ. ದೇವತೆಗಳ ಅಂಥವರವರು ಅಂತ ಸ್ವತಃ ದೇವರೋಕದಲ್ಲಿ ಇದ್ದು ಮರುತ್ತಂತ ದೇವತೆಯಾಗಿದ್ದರೂ ಕೂಡ ವಿಶೇಷವಾದ ಸಾಧನೆಗೋಸ್ಕರವಾಗಿ ಒಂದು ತಪಸ್ಸು ಮಾಡ್ತಾ ಕೂತಿದ್ದರಂತೆ. ಅಲ್ಲಿಗೆ ಒಮ್ಮೆ ಇಂದ್ರದೇವರು ಆಗಮಿಸ್ತಾರೆ. ಇಂದ್ರದೇವರು ಬಂದಾಗ ಆತ ತಪಸ್ಸು ಮಾಡ್ತಾ ಇದ್ದ, ಅವರನ್ನು ನೋಡಿದ, ಒಂದು ತಪ್ಪನ್ನು ಮಾಡದ. ಗಜೇಂದ್ರ ಹುಟ್ಟಿದನಲ್ಲ ಇಂದ್ರದ್ಯುಮ್ನ ರಾಜ ಮಾಡಿದ ಹಾಗೆ ಮಾಡಿದ. ನತು ಉತ್ಥಿತ ಶಶಾಪಸಃ, ಎದ್ದು ನಿಂತು ಗೌರವಿಸಬೇಕಾಗಿತ್ತು, ಎದ್ದು ನಿಂತು ಗೌರವಿಸಲಿಲ್ಲ. ಇಂದ್ರದೇವರ ಬಗ್ಗೆ ಸ್ವಲ್ಪ ಅಸಡ್ಡೆಯಿಂದ ನಡ್ಕೊಂಡ. ತಕ್ಷಣ ಇಂದ್ರದೇವರು ಶಾಪ ಕೊಟ್ಬಿಟ್ರಂತೆ. ನತು ಉತ್ಥಿತ ಶಶಾಪಸಃ, ಶಾಪ ಕೊಟ್ಟು ನೀನು ಭೂಲೋಕದಲ್ಲಿ ಹುಟ್ಟು. ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಹುಟ್ಟು, ಅನಂತರ ಸತ್ತ ಮೇಲೂ ಕೂಡ ನಿನ್ನ ನನ್ನ ಲೋಕಕ್ಕೆ ವಾಪಸ್ ಬರಬೇಡ ಅಂತ ಹೇಳಿಬಿಟ್ರಂತೆ. ಅದು ಬೇರೆ, ರಿಟೈರ್ ಆಗೋರಿಗೂ ನೀನು ಇಬ್ಬರಿ ಟ್ರಾನ್ಸ್ಫರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಮನೆಯವರಿಗೂ ಅಲ್ಲೇ ಆಗಬೇಕು ನೀನು, ಇಷ್ಟರ ಮಟ್ಟಿಗೆ ಕೋಪದಿಂದ ಹೇಳಿಬಿಟ್ರಂತೆ. ಇವೆಲ್ಲ ವಾಕ್ಯ ನಮಗೇನಿಸುತ್ತೆ ಲೋಟಕ್ಕೆ, ಇವ್ರು ಎಷ್ಟು ಸಣ್ಣ ಸಣ್ಣ ತಪ್ಪಿ ದೊಡ್ಡ ದೊಡ್ಡ ಶಿಕ್ಷೆ ಕೊಟ್ಬಿಡ್ತಾರೆ, ಏನೋ ಎದ್ದಲಿಲ್ಲ ಅಂತೇಳಿ ಬಾಯಿ ಬಂದ ಬೈದ್ಬಿಡೋದ ಅಂತ ಹೇಳಿಬಿಟ್ಟು. ಆದರೆ ಇದು ನೋಡೋರಿಗೆ ಹೊರಗಿನವರಿಗೆ ಹಾಗೆ ಅನಿಸ್ತದೆ, ಇದೇ ತಪ್ಪನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಫೀಸ್ನಲ್ಲಿ ನೋಡ್ಬೇಕು, ಸುಪೀರಿಯರ್ ಬರ್ತಾನೆ, ಸೀನಿಯರ್ ಹೇಳದೆ ಹೋದ್ರೆ ದೊಡ್ಡದಾದ ಸಿಆರ್ ರೆಕಾರ್ಡ್ ಆಗುತ್ತೆ, ಅವ್ನು ಹೇಳಲಿಲ್ಲ. ಅವಿಧೇಯತೆಯ ಸಂಕೇತ ಅದು. ಒಂದು ದೊಡ್ಡ ದೊಡ್ಡ ವಿಐಪಿಗಳು ಬಂದ ಕಾಲಕ್ಕೆ ಅವನ ಕೆಳಗಿರ್ತಕ್ಕಂಥ ಜನ ಅವನು ಮಾಡೋದೆಲ್ಲ ಬೇರೆ, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಂತ ಬಹಳ ಮುಖ್ಯ. ಅದು ಒಂದು ಅದು ಒಂದು ತಪ್ಪಿಗೋಸ್ಕರ ಅವನಿಗೆ ಎಂಥ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಅದನ್ನು ಯಾವ ಕೋರ್ಟಲ್ಲೂ ಕೂಡ ನಡೆಯುತ್ತದೆ. ಆ ಸಿಆರ್ ಏನ್ ಬರೆದಿರ್ತಾನೆ, ಕೋರ್ಟ್ ಕಚೇರಿಗೆ ಹೋದ್ರೆ ಸ್ಟ್ಯಾಂಡ್ ಆಗುತ್ತದೆ, ಅದೇನು ಮಹಾ ದೊಡ್ಡ ವಿಷಯ ಬಿಡಿ ಅಂತ ಹೇಳೋದಿಲ್ಲ. ಹೌದು, ಅವನಿಗೆ ಮರ್ಯಾದೆನೇ ಗೊತ್ತಿಲ್ಲ ಅಂತ ಅರ್ಥ. ಅಧಿಕಾರಿ ಕರಪ್ಟ್ ಆಗಿರಬಹುದು, ಸೀನಿಯರ್ ಆಫೀಸರ್ ಕರಪ್ಟ್ ಇರಬಹುದು, ಬೇಕಾದ್ರೆ ಅವನು ಬಾರ 1,000 ಪಾಪ ಮಾಡಿರಬಹುದು, ಅವನು ಇನ್ನೂ ಸಸ್ಪೆಂಡ್ ಆಗಿಲ್ಲ, ಡಿಸ್ಮಿಸ್ ಆಗಿಲ್ಲ ಅಂದ್ರೆ ಗೌರವ ಕೊಡಬೇಕು ಅವನು. ಅಷ್ಟರ ಮಟ್ಟಿಗೆ ಇವತ್ತಿನ ಕಾನೂನು ಉಂಟು. ಈ ಸರ್ಕಾರಿ ನಿಯಮಾವಳಿಗಳು ಇಷ್ಟು ಸ್ಟ್ರಾಂಗ್ ಆಗಿರೋದು ಅರ್ಥ ಮಾಡಿಕೊಂಡ್ರೆ ಆ ಬೇಸಿಸ್ ಅಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇಂದ್ರದೇವರು ಎಷ್ಟು ದೊಡ್ಡವರು, ಈತ ಮರುತ್ತು, ಈತ ಬಂದೇ ಹೋಗಿದ್ದಕ್ಕೆ ಬಂದ ಹೇಳಲೇಬೇಕಾಗಿದ್ದ ಕರ್ತವ್ಯ, ಹೇಳಲಿಲ್ಲ, ಶಾಪ ಕೊಟ್ಟರೆ ಕೊಟ್ಟರು, ಅದರಲ್ಲಿ ಏನು ತಪ್ಪು ಇಲ್ಲ. ಇಂದ್ರದೇವರಾಜನಿಗೆ ಆಗಿದ್ದು ಹಾಗೇನೆ, ಅಗಸ್ತ್ಯ ಮುನಿಗಳು ಬಂದರು, ಎದ್ದು ಗೌರವಿಸಬೇಕಾಗಿತ್ತು, ಗೌರವಿಸಲಿಲ್ಲ, ಅವರು ಶಾಪ ಕೊಟ್ಟರು. ನೀನು ಮದ್ದಾನಿಯಾಗಿ ಹುಟ್ಟುವಂತ ಅವರು ಶಾಪ ಕೊಟ್ಟರು, ಅಲ್ಲಿ ಗಜೇಂದ್ರನಾದ, ಮುಂದೇನೇನೋ ಆಗಿ ಕೊನೆಗೆ ಉದ್ಧಾರ ಕಂಡ ಕಥೆ ಅಲ್ಲಿ ಕೇಳುತ್ತೇವೆ. ಇಲ್ಲಿ ಈತ ಆತ ಗಜೇಂದ್ರನಾದ, ಈತ ನರೇಂದ್ರನಾಗಬೇಕಾಯ್ತು. ನರೇಂದ್ರ ಅಂದ್ರೆ ಲಭು ರಾಜ ಅಂತ, ನರೇಂದ್ರ ನರಾಣಾಂಚ ನರೇಂದ್ರೋಹಂ ಭಗವದ್ಗೀತೆಯಲ್ಲೇ ಬರುತ್ತೆ. ಅಂದ್ರೆ ನರೇಂದ್ರ ಅಂದ್ರೆ ರಾಜ ಅಂತ ಅರ್ಥ. ರಾಜನಾಗಿ ಹುಟ್ಟಬೇಕಾಯ್ತು. ಅಂದ್ರೆ ಎಲ್ಲಿಂದ ಎಲ್ಲಿಗೆ, ದೇವಲೋಕದ ವ್ಯಕ್ತಿ ಭೂಲೋಕಕ್ಕೆ ಬರೋದು ಅಂತ ಕೇಳಿದ್ರೆ ಬೆಂಗಳೂರಿನವನ ಅಸ್ಸಾಂ ಎಂಡಿಗೆ ಹಾಕಿದಾಗ ಆಗುತ್ತೆ. ಸ್ವಲ್ಪ ಅಂತಿದ್ದದ್ದಲ್ಲ, ಔಟ್ ಆಫ್ ಕರ್ನಾಟಕ ಅಲ್ಲ, ಎಲ್ಲೋ ಮೂಲೆಯಲ್ಲಿ. ಕೆಲವು ಎಲೆಕ್ಷನ್ ಕಾಲಕ್ಕೆ ಸುದ್ದಿ ಬರ್ತಿರುತ್ತದೆ, ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ಗಳೆಲ್ಲ ಬ್ಯಾಲೆಟ್ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದಿವಸ ನಡಿಬೇಕಂತ, 5-6 ಮುಂಚೆ ಬಿಟ್ಟಿರ್ಬೇಕಂತ ರೀಚ್ ಆಗ್ಬೇಕಾದ್ರೆ. ಅವ್ರು ಏನು ಹೋಗೋ ಚಾನ್ಸ್, ಯಾವ ಟ್ರಾನ್ಸ್ಪೋರ್ಟೇಷನ್ ಚಾನ್ಸಸ್ಸೇ ಇರೋದಿಲ್ಲ. ಅಂತ ರಿಮೋಟ್ ಪ್ಲೇಸ್ಗೆ ಹಾಕಿದ್ರೆ ಹೇಗೋ ಹಾಕಿ, ನಮಗೇನು ಮನುಷ್ಯ ಲೋಕ ಅಂದ್ರೆ ಬಿಡ್ಲಕ್ಕೆ ತಯಾರಿಲ್ಲ, ಅವು ಅಷ್ಟು ಸಂತೋಷ ಪಡ್ತೇವೆ. ದೇವತೆಗಳಿಗೆ ಇದು ಸ್ಲಮ್ಗಿಂತ ಹೋಪ್ಲೆಸ್ ಇದ್ದಾಗ ಲೆಕ್ಕ. ಅವ್ರಿಗೆ ಭೂಲೋಕಕ್ಕೆ ಹೋಗಿ ಅಂದ್ರೆ ಅದಕ್ಕಿಂತ ಪನಿಷ್ಮೆಂಟೇ ಬೇಡ, ಅಷ್ಟು ದುಃಖ ಆಗುತ್ತಂತವರಿಗೆ. ಭೂಲೋಕಕ್ಕೆ ಹೋಗು, ನೀನು ಹೇಳಲಿಲ್ಲ ಬೀಳು ಅಂತ ಅರ್ಥ, ಅಷ್ಟೇ, ಇನ್ನೇನೇ ಇಲ್ಲ. ಬಂದಾಗ ಹೇಳಬೇಕಾಗಿತ್ತು, ಹೇಳಲಿಲ್ಲ ಬೀಳು. ಬೀಳು ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಬಿದ್ದು ಬಿಡು ಅಂತ ಹೇಳುತ್ತಾರೆ. ಆ ಭೂಲೋಕಕ್ಕೆ ಬಂದ, ಮತ್ತೆ ವಾಪಸ್ ಬರಬೇಡ, ಆಮೇಲೆ ನೀನು ಅಲ್ಲೇ ಹೋದಾಗ ನನ್ನ ಸಭೆಗೆ ಬರಬೇಡ, ನೀನು ಸದ್ಗತಿ ಆಗಬಾರದು ಅಲ್ಲ, ಇಂದ್ರ ಸಭೆಯ ಮೆಂಬರ್ಶಿಪ್ ಸಿಗಬಾರದು, ಎಷ್ಟು ಹೇಳಿದ್ರಂತೆ. ಆಗ ಭಾರಿ ದುಃಖ ಪಡ್ತಾನೆ. ಇದೇ ನೋಡಿ, ಶಮೀಕರ ಕೊರಡಿಗೆ ಪರಿಷತ್ ರಾಜ ಹಾಕ್ತಾನೆ ಮಾಲೆ. ಶಮೀಕರಿಗೆ ಎಚ್ಚರಣೆ ಇಲ್ಲ ಮೈ ಮೇಲೆ, ಆ ಪ್ರಸಂಗ ಬೇರೆ. ಆದ್ರೆ ಎಚ್ಚರ ಇದೆ ಈತನಿಗೆ. ಇಂದ್ರದೇವರು ಬಂದಾಗ ಆತನಿಗೆ ಎಚ್ಚರ ಇದೆ. ಎಚ್ಚರ ಇದ್ದಾಗ ನಡ್ಕೊಳ್ಳದೆ ಹೋದ್ರೆ ತಪ್ಪು. ಇದೇ ಸಿಆರ್ ಯಾವಾಗ ತಪ್ಪ ಬೇರೆ ಬರೋದಿಲ್ಲ, ಅವನೇನೋ ಎಚ್ಚರತ ಬಿದ್ದಿದ್ದ, ಅವಾಗ ನಡ್ಕೊಂಡು ಹೇಳಿಲ್ಲ ಅಂತ ಕೇಳಿದ್ರೆ ಅವ್ನು ಯಾರ ಕಂಡು ಹೇಳಾಗಿಲ್ಲ ಪಾಪ ಅವ್ರು, ಅವನಿಗೆ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಎಲ್ಲ ಸರಿಯಾಗಿದ್ರೆ ಅವನಿಗೆ ಗೌರವ ಗಮನಿಸಿದ ಮೇಲೆ ಅದನ್ನ ಅವನು ಇಗ್ನೋರ್ ಮಾಡಕ್ ಬರೋದಿಲ್ಲ, ಅದು ಗಮನಿಸಿ ಆಗಿಬಿಟ್ಟಿದೆ. ಅದಕ್ಕೆ ಶಾಸ್ತ್ರ ಒಳ್ಳೆ ರೀತಿಯಲ್ಲಿ ಹೇಳುತ್ತೆ, ಎಚ್ಚರ ಇದ್ದಾಗ ಮಾಡತಕ್ಕಂಥ ತಪ್ಪಿಗೆ ಹೇಗೆ ಶಿಕ್ಷೆ ಇದೆಯೋ, ಹುಚ್ಚಿಡುವ ಮೇಲೆ ಶಿಕ್ಷೆ ಇಲ್ಲ. ಇವತ್ತು ಹುಚ್ಚಿಡುವ ಮೇಲೆ ಶಿಕ್ಷೆ ಇಲ್ಲ, ಅದು ಹುಚ್ಚಿ ಹಾಕಿಡಿತೋ ಒಂದು ಭಾರಿ ಇಂಪಾರ್ಟೆಂಟ್, ಅದನ್ನು ಮಾತ್ರ ಇನ್ವೆಸ್ಟಿಗೇಟ್ ಮಾಡಲೇಬೇಕಾಗುತ್ತೆ. ಈತ ಧರ್ಮರಾಜ ಪಾಂಡರಾಜ ಮಾಡಿದ ತಪ್ಪು, ಮೂಲ ರೂಪದಲ್ಲಿ ಮಾಡಿದ ತಪ್ಪು, ದೊಡ್ಡ ತಪ್ಪು, ಅದು ತಿದ್ಕೊಳ್ಳೇಬೇಕೀಗ. ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಇದನ್ನು ನಿತ್ಯ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತಾಗ, ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಉತ್ತಮ ಗುರವ ಪ್ರೋಕ್ತಾಹ ಬ್ರಹ್ಮಾಂತ ಉತ್ತರೋತ್ತರಂ. ನಮಗಿಂತ ದೊಡ್ಡವರೆಲ್ಲ ನಮಗೆ ಗುರುಗಳಿದ್ದಾಗ ಲೆಕ್ಕ. ಅವರನ್ನು ಕಂಡು ನಾವು ಗೌರವಿಸಬೇಕಾದದ್ದು, ನಾವು ಆ ಕಾಲಕ್ಕೆ ಎಷ್ಟೋ ಅಷ್ಟೇ ಗೌರವಿಸೋದ್ರೆ ಭಾರಿ ಮಿತಿ ಮೀರಿ ಗೌರವಿಸಬೇಕಾಗಿಲ್ಲ. ಅಲ್ಲಿ ತಾರತಮ್ಯ ಇದ್ದೇ ಇದೆ. ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಅಷ್ಟೇ, ಅದನ್ನು ನಿಯಮ ಪಾಲಿಸಬೇಕಾದ ನಮ್ಮ ಕರ್ತವ್ಯ. ಅದಕ್ಕೆ ಹರಿಕಥಾಮೃತಸಾರದ ಮೊದಲ ಸಂಧಿಯ ಕೊನೆಗೆ ಒಂದು ಮಾತು ಹೇಳಿಬಿಡ್ತಾರೆ, ಪಾಕ ಶಾಸನ ಮುಖ್ಯ ಸಕಲ ದಿವೋ ಸಕರಿ ಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ನಾಭಾದಿ ಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ ರಮಾಕಳತ್ರಣ ದಾಸವರ್ಗಕ್ಕೆ ನಮಿಪೆ ನನವರತ. ಎಷ್ಟು ಜನಕ್ಕೆ ನೋಡಿ, ಯಾರು ಬಿಡ್ಲಿಲ್ಲ ಅವರು. ಪಾಕಶಾಸನ ಮುಖ್ಯ ಇಂದ್ರದೇವರಿಂದ ಪ್ರಾರಂಭ ಮಾಡಿಬಿಟ್ಟು ಸಕಲ ದಿವೋಸಕರಿ ಗಭಿರಮಿತೆ, ಎಲ್ಲಾ ದೇವತೆಗಳಿಗೂ ನಮಸ್ಕಾರ, ಋಷಿಗಳಿಗೆ ಎಲ್ಲ ಋಷಿಗಳಿಗೆ ನಮಸ್ಕಾರ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಪಿತೃದೇವತೆಗಳಿಗೆ ನಮಸ್ಕಾರ, ಗಂಧರ್ವರಿಗೆ ನಮಸ್ಕಾರ, ರಾಜಮಹಾರಾಜರಿಗೆ ನಮಸ್ಕಾರ, ಈ ರಾಜಮಹಾರಾಜರಿಗಲ್ಲ, ಬಾಂಧಾತ ನಹುಷೋ ಅಂಬರೀಷ ಸಗರೋ ಇದ್ದಾರಲ್ಲ ಅಂತ ವಿಶೇಷವಾದಂಥ ಜಗತ್ತಿನ ಹಿತಕ್ಕೋಸ್ಕರ ತಮ್ಮ ಪ್ರಾಣ ಕೊಳ್ಳಬೇಕಾದರೂ ತಯಾರು ಅಂತ ರಾಜಮಹಾರಾಜರಿಗೆ ನಮಸ್ಕರಿಸ್ತೇನೆ. ಆ ಕಮಲನಾಭಾದಿಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ. ಕಮಲನಾಭತೀರ್ಥರು ಪದ್ಮನಾಭತೀರ್ಥರು, ಇವತ್ತು ಅವರ ಆರಾಧನೆ. ಪದ್ಮನಾಭತೀರ್ಥರನ್ನ ಹಿಡಿದು ಎಲ್ಲ ಯತಿಗಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ರಮಾಕಳತ್ರಣ ದಾಸವರ್ಗಕ್ಕೆ ಬಿಡದೆ, ರಮಾಕಳತ್ರಣ ದಾಸವರ್ಗ ಹರಿದಾಸರ ಗುಂಪು, ಅವರಿಗೆಲ್ಲ ನಮಸ್ಕಾರ ಮಾಡುತ್ತೇನೆ. ಇದು ನಮ್ಮ ಜೀವನದಲ್ಲಿ ದೊಡ್ಡವರು ಗೌರವಿಸತಕ್ಕಂಥ ಕ್ರಮ. ಅದನ್ನು ನಿತ್ಯದಲ್ಲೂ ಕೂಡ ಅನುಸಂಧಾನ ಮಾಡಬೇಕು. ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣುಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವಹಿ. ಎಲ್ಲಾ ದೇವತೆಗಳಿಗೂ ನಮಸ್ಕಾರ. ನಮ್ಮನ್ನ ಧರ್ಮದ ಮಾರ್ಗದಲ್ಲಿ ಪ್ರೇರೇಪಡಬಾಡಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇಲ್ಲಿ ಹಾಗೆ ನಡೆದಿತ್ತು. ಈ ಪದ್ಮನಾಭ ತೀರ್ಥರು ಇವತ್ತು ಯಾರ ಆರಾಧನೆ ನಡೀತಾ ಇದೆ ಅವರು ನಮ್ಮ ಇಡೀ ಸಮಾಜಕ್ಕೇನೆ ಆಚಾರ್ಯರ ಅನಂತರ ಅವರ ಪೀಠವನ್ನ ಘಟದ್ವೇಲಿನ ಪೀಠವನ್ನ ಆಳಿದಂತ ಹಿರಿಮೆ ಪದ್ಮನಾಭ ತೀರ್ಥರು. ಭಾರಿ ವಿದ್ವಾಂಸರಾಗಿದ್ದವರು, ದೊಡ್ಡ ವಿದ್ವಾಂಸರು. ಆಚಾರ್ಯರ ದರ್ಶನಕ್ಕಿಂತ ಮುಂಚೆ ಒಂದು ನಮ್ಮ ಈ ಶ್ರೀಕಾಕುಳ ಆ ಕಡೆ ಪ್ರಾಂತದೊಳಗೆ ಶ್ರೀಕುರುವ ಸಂಸ್ಥಾನ ಕಾಕತೀಯ ಸಂಸ್ಥಾನದೊಳಗೆ ಪ್ರಧಾನ ಮಂತ್ರಿ ಪದವಿಯಲ್ಲಿದ್ದವರು. ಮಂತ್ರಿ ಪದವಿಯಲ್ಲಿ ಇದ್ದಿದ್ದಾರೆ, ಅಲ್ಲಿ ನೋಡಿದರೆ ಮಂತ್ರಿ ಪದವಿ, ವಿದ್ವತ್ ಸಭೆಗಳಲ್ಲಿ ಅಧ್ಯಕ್ಷ ಪದವಿ ಅವರಿಗೆ. ಅಂಥ ವಿದ್ವಾಂಸರಾಗಿದ್ದವರು. ಒಂದು ಎಷ್ಟೋ ದಿನ ಮಂತ್ರಿಗಳು ಹೆಬ್ಬೆಟ್ಟು ಹೋಗ್ತಾರೆ, ಅಂತ ಸ್ಥಿತಿಯಲ್ಲಿ ಅವರ ಕಾಲ ಇತ್ತು. ಮಂತ್ರಿ ಸಾಮಾನ್ಯ ಮಂತ್ರಿಯೇ ಹೆಬ್ಬೆಟ್ಟು ಹೋಗ್ತಾನೆ ಇರ್ತಾನೆ. ಆ ಪ್ರಧಾನ ಮಂತ್ರಿಯಾಗಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದರು ಅಂದ್ರೆ ವಿದ್ವತ್ ಸಭೆಯಲ್ಲಿ ಅವರ ಮುಂದೆ ವಿದ್ವಾಂಸರು ಕೂಡ್ಲಕ್ಕೆ ಸಾಧ್ಯ ಇದ್ದಿಲ್ಲ ಅಂತ ವರ್ಚಸ್ಸಿತ್ತಂತವ್ರು. ಅಂತ ಎರಡರಲ್ಲೂ ಕೂಡ ಶಾಪಾದಪಿ ಶರಾದಪಿ ಅನ್ನ ಹಾಗೆ ಭಾರಿ ಪ್ರತಿಭಾವಂತರಾಗಿದ್ದ ಹಿರಿಮೆ ಶೋಭನ ಭಟ್ಟರು ಅಂತ ಹೆಸರು ಅವರಿಗೆ. ಶೋಭನ ಭಟ್ಟರು ಅಂತ ಹೆಸರು. ಅಲ್ಲಿದ್ದವರು ಆಚಾರ್ಯರು, ಪದ್ಮಾಚಾರ್ಯರು ತಮ್ಮ ಪ್ರಥಮ ಪದಯಾತ್ರೆಯನ್ನು ಪೂರೈಸಿ ಬ್ರಹ್ಮಸೂತ್ರಗಳ ಭಾಷ್ಯವನ್ನು ಬರೆದು ಅದನ್ನು ಪ್ರಕಾಶನಕ್ಕೋಸ್ಕರ ಗೋದಾವರಿ ತೀರಕ್ಕೆ ಬರ್ತಾರೆ. ಇವರು ಗೋದಾವರಿ ಪ್ರಾಂತದ ನಿವಾಸಿಗಳು. ಗೋದಾವರಿ ದೊಡ್ಡ ನದಿ, ಉತ್ತರ ಭಾರತ ಗಂಗೆ ಆದ್ಮೇಲೆ ಅತಿ ದೊಡ್ಡ ನದಿ ಅಂದ್ರೆ ಗೋದಾವರಿನೇ. ಅದು ದಕ್ಷಿಣ ಭಾರತಕ್ಕೆ ಅತ್ಯಂತ ಪ್ರಧಾನವಾದ ನದಿ ಗೋದಾವರಿನೇ. ತಾರತಮ್ಯದಲ್ಲಿ ಗಂಗೆ ಅನಂತರದ್ದೇ ಸ್ಥಾನ ಗೋದಾವರಿ. ಗೋದಾವರಿ ಗಂಗೆ ಮತ್ತೊಂದು ರೂಪ ಅಂತಾನೆ ಕರೆಯೋದು. ಅದು ಬೇರೆ ನದಿಯಲ್ಲ ಗೋದಾವರಿ, ಗಂಗೆ ಇನ್ನೊಂದು ಕವಲ್ ಅಷ್ಟೇನೆ. ಆ ತೀರದಲ್ಲಿ ಆಚಾರ್ಯರು ಬಂದಿದ್ದಾರೆ, ದೊಡ್ಡ ಸಭೆ. ಶೋಭನ ಭಟ್ಟರು ಎಷ್ಟು ವರ್ಚಸ್ಸಿತ್ತು ಅಂತ ಕೇಳಿದರೆ ಸಭೆಯಲ್ಲಿ ಸಾವಿರಾರು ಪಂಡಿತರುಗಳು, ಭಾರಿ ಭಾರಿ ವಿದ್ವಾಂಸರವರೆಲ್ಲ ಕೂಡ. ಅಷ್ಟು ಜನರ ಮಧ್ಯೆ ಒಂದು ತುಂಬಾ ಸಮಯ ಪ್ರಧಾನ ವೇದಿಕೆಯಲ್ಲಿ 14 ಮನೆಗಳನ್ನು ಹಾಕಿದ್ದರು. ದೊಡ್ಡ ದೊಡ್ಡ ಪೀಠಗಳು, 14 ಪೀಠಗಳು. ಅದರಲ್ಲಿ ಕೂಡ ಅರ್ಹತೆ ಯಾರಿಗೆ ಗೊತ್ತೇನು? 14 ಶಾಸ್ತ್ರ ಓದಿದ್ದವರು ಮಾತ್ರ ಕೂಡಬೇಕು ಅದರಲ್ಲಿ, ಬೇರೆಯವರು ಕೂಡ ಆಗಿಲ್ಲ. ಡಾಕ್ಟರ್ಸ್ ಕಾನ್ಫರೆನ್ಸ್ ಅಂದ್ರೆ ನಾನ್ ಮೆಡಿಕಲ್ ಫೆಲೋಗೆ ಎಂಟ್ರಿನೇ ಇಲ್ಲ ಆ ತರ. ಆ ಶಾಸ್ತ್ರ ಅಧ್ಯಕ್ಷ ಪದವಿಯಲ್ಲಿ ಕೂಡಬೇಕಾದ್ರೆ 14 ಶಾಸ್ತ್ರ ಓದಿರಬೇಕು. ಒಂದೊಂದು ಮನೆಯಲ್ಲಿ ಕೂಡ್ಲಿಕ್ಕೆ ಅಷ್ಟು ಅರ್ಹತೆ ಅಂತ 14 ಮನೆ ಹಾಕಿದ್ರು. ಮನೆಯಲ್ಲಿ ಕೂಡ್ಲಿಕ್ಕೆ ಅಷ್ಟು ಶಾಸ್ತ್ರ ಓದಿರಬೇಕಾಗಿತ್ತು. ಅಷ್ಟು ಶಾಸ್ತ್ರ ಇದೆ ಅಂತ ಮೊದಲು ಗೊತ್ತಿಲ್ಲ. ಇವತ್ತಿನ ಎಷ್ಟೋ ಜನಕ್ಕೆ ಓ ಸಿಲೆಬಸ್ಸೇ ಗೊತ್ತಿಲ್ಲ, ಹುಡುಗರಿರ್ತಾರಲ್ಲ ಹಾಗೆ ಓದೋದು ಬೇಕಾಗಿಲ್ಲ. ಏನು ಸಿಲೆಬಸ್ ಇದೆ ಅಂತಾನೆ ಗೊತ್ತಿಲ್ಲದೆ ಇದ್ರೆ ಹೇಗೋ. ಅಂತ ಪಾಂಡಿತ್ಯ ಇವತ್ತಿನ ಕಾಲ. ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಪಾಂಡಿತ್ಯ ಎಂಬುದು ನೆಗೆಪಾಟಲಿ ಗುರಿಯಾಗತಕ್ಕಂಥ ಕಾಲ ಇದು. ನಿಜವಾದ ಪಂಡಿತರು ತುಂಬಿ ತುಡುಕ್ತಾ ಇದ್ದ ಕಾಲ ಅದು. ಅಂತ 14 ಮನೆ ಹಾಕಿದ್ರೆ ಅದರಲ್ಲಿ ಇವರೊಬ್ಬರೇ ಕೂತಿದ್ರು, 13 ಮನೆ ಖಾಲಿ ಇದ್ರಂತೆ. ಇವರು ಸವಾಲ ಕೊಡ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇವರ ಪಕ್ಕದಲ್ಲಿ ಕೂಡ ಯೋಚನೆ ಕೂಡ ಮಾಡಕ್ಕೆ ಸಾಧ್ಯ ಇದ್ದಿಲ್ವಂತೆ. ಅಂತ ವರ್ಚಸ್ಸು ಅಲ್ಲಿಗೆ ವಧ್ವಾಚಾರ ಆಗಮಿಸ್ತಾ ಇದ್ದಾರೆ. ಅದು ವಧ್ವಾಚಾರ ವಿಷಯ ಅವರೆಲ್ಲರೂ ಕೇಳಿದವರೇ, ಅವ್ರು ನೋಡಿದವರಲ್ಲ ಯಾರು ಕೂಡ. ಫಸ್ಟ್ ಟೈಮ್ ಆಚಾರ್ಯರು ಬರ್ತಾರೆ, ಅವರು ಪೂರ್ಣಪ್ರಜ್ಞರು ಅಂದ್ರೆ ಪೂರ್ಣಪ್ರಜ್ಞರೇ ಅಂತ ವಿಖ್ಯಾತವಾಗಿ ಹೋಗಿತ್ತು. ಅವ್ರ ತಕ್ಷಣ ಅವರು ಪರೀಕ್ಷೆ ಮಾಡಬೇಕು ಅಂತ ಇವರು ಕಾತರ. ಈ ಪಂಡಿತರಿಗೆ ಎರಡು ಸ್ವಭಾವ, ಪಾಂಡಿತನ್ನು ಗೌರವಿಸ್ತಾರೆ, ಅದಕ್ಕಿಂತ ಮುಂಚೆ ಬಾಡಿ ಅಸೂಯೆ ಪಡ್ತಾರೆ. ಅದು ಒಂದು. ಪಂಡಿತೋ ಪಂಡಿತಂ ದೃಷ್ಟ ಶಾರವತ್ ಗುರುಹುರಾಯತೆ ಅಂತ ಒಂದು ಮಾತು. ನಾಯಿ ಇನ್ನೊಂದು ನಾಯಿ ಗುರುರನ್ನಾಗಿ ಪಂಡಿತ ಅಂತಷ್ಟ ಗುರುರಂತಾನೆ. ಏನಾದ್ರು ಆಕ್ಯಾರ ಕೆಣಕಬೇಕು ಅಂತಾನೆ ಅಭ್ಯಾಸ ಅವ್ರಿ. ಆಚಾರ್ಯರು ಅದಕ್ಕೆ ಬರ್ತೀರಾ ಅಂದ್ರೆ ಆಚಾರ್ಯ ಬಂದಿದ್ದೇ ಅದಕ್ಕೆ ಅಂತ ಹೇಳುತ್ತಾರೆ. ಈ ತತ್ವ ಬೆಳಕೊಳ್ಳಕ್ಕೆ ಬಂದವರಾದ್ರಿಂದ ಬೇಕಾದ್ದು ಕೇಳಬಹುದು. ಅವ್ರ ಮಾತಿಷ್ಟೇ, ಅದನ್ನು ಕೇಳಿ ಇದನ್ನು ಕೇಳಿ ಅಲ್ಲ, ಬೇಕಾದ್ದನ್ನು ಕೇಳಬಹುದು. ಬೇಕಾದವರು ಕೇಳಬಹುದು, ಎಷ್ಟು ಸತ್ ಬೇಕಾದ್ರೆ ಕೇಳಬಹುದು. ನಾವು ಒಬ್ಬನೇ ಉತ್ತರ ಕೊಡ್ತೀವಿ, ಅಸಿಸ್ಟೆನ್ಸ್ ಯಾರ್ದು ಬೇಕಾಗಿಲ್ಲ. ಮತ್ತೆ ಈಗಲೇ ಕೊಡ್ತೀವಿ, ಹೋಗಿ ಬರೆದು ಕಳಿಸ್ತೇವೆಲ್ಲ ಏನೂ ಇಲ್ಲ. ಇಮಿಡಿಯೇಟ್ ಆನ್ಸರ್. ಇದು ಜಗತ್ತಿನ ಇತಿಹಾಸದಲ್ಲೇ ಅಂತ ಪಾಂಡಿತ್ಯವನ್ನು ಬೆರೆದ ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾಸ್ತ್ರ ಬೇಕಾದ್ರೆ ಕೇಳಬಹುದು, ಯಾವ ಪುರಾಣ ಆಗಬಹುದು, ಯಾವ ವೇದ ಭಾಗ ಆಗಬಹುದು, ಯಾವುದೇ ಕಥೆಗಳ ಬಗ್ಗೆ ಕೇಳಬಹುದು, ಯಾವ ಜ್ಯೋತಿಷ್ಯ ಕೇಳಬಹುದು, ಸಾಮುದ್ರಿಕ ಶಾಸ್ತ್ರ ಕೇಳಬಹುದು, ಏನು ಇಷ್ಟಪಟ್ಟರೆ ಅದನ್ನು ಕೇಳಬಹುದು. ಇಂಥ ಒಂದು ಅತ್ಯದ್ಭುತವಾದ ಪ್ರತಿಭೆ ಶ್ರೀಮನ್ ಮಧ್ವಾಚಾರ್ಯರು. ಅವ್ರ ಬಗ್ಗೆ ತನಗೂ ಗೊತ್ತಿಲ್ಲ ಅನ್ನೋದು ದೊಡ್ಡ ದುರಂತ. ಅಂಥ ಎಲ್ಲ ಗೊತ್ತಿದ್ದ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ. ಅವರಿಗೆ ಗೊತ್ತಿಲ್ಲದ್ದೇ ಇಲ್ಲ, ನಮಗೆ ಅವರೇ ಗೊತ್ತಿಲ್ಲ. ಅಂದಮೇಲೆ ಮನುಷ್ಯ ಎಷ್ಟು ದಂಡನಾಗ್ತಾನೆ. ವಿದ್ವಾಂಸರಾಗೋದು ಬೇಡ, ವಿದ್ವಾಂಸರಿಗೆ ಗೊತ್ತಿರಬಾರದೆ ಕೊನೆ ಪಕ್ಷ. ಆ ಸ್ಥಿತಿ ಬಂದ್ರೆ ಯಾವ ಕಾಲಕ್ಕೂ ಮನುಷ್ಯ ಉದ್ಧಾರವಾಗೋ ಚಾನ್ಸಸ್ ಇರೋದಿಲ್ಲ. ಒಬ್ಬ ಜ್ಞಾನ ಬೇಕೆಂಬ ಮನುಷ್ಯ ಅತಿ ದೊಡ್ಡ ಜ್ಞಾನಿಯನ್ನು ಪರಿಚಯ ಮಾಡಿಕೊಳ್ಬೇಕಾದ್ದು ತೀರಾ ಸಹಜವಾದ ಒಂದು ಉದ್ಧಾರದ ಹಾದಿ ಅದು. ಅವರಿಗೆ ಕೀರ್ತಿ ಗೊತ್ತಿದ್ರು, ಇವರು ವಿಚಾರ ಗೊತ್ತಿಲ್ಲದ ಬಂದ ತಕ್ಷಣ ನೋಡಿದರಂತೆ. ಆಚಾರ್ಯ ಹೇಳುತ್ತಾರೆ, ಕೇಳಬಹುದು ಅಂತ ಹೇಳಿದ ತಕ್ಷಣ ದಿನವ ಶಾಖಿಭಿರ್ ವೃತಃ 18 ಶಾಖೆಯ ವೇದಗಳನ್ನ ಪೂರ್ಣವಲ್ಲ ಜನ ಇದ್ರಂತದ್ರು. 18 ಶಾಖೆಯ ವೇದ ತುಳ್ಕೊಂಡಿರೋದೇ 2-3 ಶಾಖೆಗಳು ಅಷ್ಟೇನೆ. 18 ಶಾಖೆಯಲ್ಲಿ ಪೂರ್ಣ ಪಾಂಡಿತ್ಯ ಇದ್ದ ಜನಗಳು 100 ಜನಗಳು. ವ್ಯಾಕರಣಾದಿ ಪ್ರತಿಯೊಂದು ಶಾಸ್ತ್ರದಲ್ಲೂ 100 ಪಂಡಿತರು ತುಂಬಿ ತುಳುಕ್ತಾ ಇದ್ರು. ಆಚಾರ್ಯ ಒಬ್ಬರೇ ಕೂತಿದ್ದಾರೆ, ಎಲ್ಲ ಪ್ರಶ್ನೆಗಳು ಶುರು ಮಾಡಿಬಿಟ್ರಂತೆ. ಅದು ಬಹಳ ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಸೆಲೆಕ್ಟ್ ಕ್ವಶನ್ಸ್ ಕೇಳೋದು ಪದ್ಧತಿ. ಇವರು ಭಾರಿ ಗೆದ್ದು ಎಲ್ಲ ಕಡೆ ಗೆದ್ದಬಹುದು, ಒಂದು ಕಡೆ ಸೋತವರೇ ಅಲ್ಲ ಅವರು. ನಮ್ಮ ಜನಗಳು ಹಾಗೆ ಅಲ್ಲಿ ಸೋತು ಇಲ್ಲಿ ಸೇತು ಬೆಸ್ಟ್ ಆಫ್ 3 ಅವೆಲ್ಲ ಮಾಡೋದಲ್ಲ ಅಲ್ಲ. ವಿದ್ವಾಂಸರಲ್ಲಿ ಅವೆಲ್ಲ ಬೆಸ್ಟ್ ಆಫ್ 3 ಬೆಸ್ಟ್ ಆಫ್ 2 ಅವೆಲ್ಲ ಪ್ರಶ್ನೆ ಇಲ್ಲ. ಗೆಲುವು ಅಂದ್ರೆ ಗೆಲುವು, ಸೋಲು ಅಂದ್ರೆ ಸೋಲು ಅಷ್ಟೇ. ಒಂದು ಕಡೆ ಸೋಲನ್ನೇ ಕಂಡವರಲ್ಲ ಅವರು. ಅಂಥವ್ರ ಬಗ್ಗೆ ಹೇಗಾದ್ರೂ ಸೋಲಿಸ್ಬೇಕು ಅಂತ ಇವರಿಗೆ ಅಪೇಕ್ಷೆ. ವಿಚಿತ್ರ ಚಿತ್ರ ವಿಚಿತ್ರ ಪ್ರಶ್ನೆ ಕೇಳ್ತಾ ಹೋದರೆ ಆಚಾರ್ಯ ಉತ್ತರ ಪ್ರತಿಯೊಬ್ಬರಿಗೆ ಆ ಕ್ಷಣದಲ್ಲಿ ತಯಾರು, ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಅವರ ಮಧ್ವ ವಿಜಯ ಓದಿದವರಿಗೆ ಇಂಥ ನೂರಾರು ಪ್ರಸಂಗಗಳು. ಪ್ರತಿಯೊಂದು ಕ್ಷಣದಲ್ಲಿ ಅವರ ಗುರುಗಳಿರಲಿ, ತಂದೆ ಇರಲಿ, ತಾಯಿ ಇರಲಿ, ಅಧ್ಯಾಪಕರಿರಲಿ, ಯಾರೇ ಇರಲಿ, ಪಂಡಿತರಿರಲಿ, ಇವರ ಪ್ರತಿಭೆ ಸವಾಲಾಗ್ತಾ ಇತ್ತು. ಒಂದು ವರ್ಷದ ಮಗುವಾದರೂ ಅಷ್ಟೇ ಅದೃಶ್ಯರಾಗಿ ಹೋಗಬೇಕಾದ್ರೆ 80 ವರ್ಷ ಆಚಾರ್ಯರಿಗೆ ಅಷ್ಟೇ ಪರಿಪೂರ್ಣವಾದಂತಹ ಪಾಂಡಿತ್ಯದಿಂದ ಹಾಗೆ ಜನಕ್ಕೆ ಅದೃಶ್ಯ ತಮ್ಮ ಉಪದೇಶವನ್ನು ಮಾಡ್ತಾನೆ. ಅದೃಶ್ಯರಾದಂತಹ ವೈಭವ ಅವರು, ಅವ್ರು ಕೇಳ್ತಾರೆ, ಅವೆಲ್ಲ ನೋಡ್ತಾರೆ, ಆಶ್ಚರ್ಯ ಪಟ್ಟುಬಿಡ್ತಾರೆ. ಎಲ್ಲರ ಪ್ರಶ್ನೆಗೂ ಉತ್ತರ ಕೊಟ್ಟರು. ನಾನು ಕೇಳೋ ಪ್ರಶ್ನೆ ಗುರುತಾಗುತ್ತೆ ಅಂತ ಕೇಳಿದ್ರೆ ಎಲ್ಲರಿಗೂ ಗಾಬರಿಯೋ ಗಾಬರಿ. ಅವ್ರು ಕೇಳಿದ್ದಲ್ಲೇ ಅವರಿಗೆ ಗೊತ್ತಿದೆ, ಇವ್ರು ಕೇಳಿದ್ರೆ ಅವ್ರು ಯಾರಿಗೂ ಗೊತ್ತಿರೋ ಸಂಭವನೇ ಇಲ್ಲ. ಮಹಾಭಾರತ ಇದ್ದ ಹಾಗೆ ಬೇರೆ ಕಡೆ ಇರೋದಲ್ಲ, ಅದರೊಳಗಿದೆ, ಇದರಲ್ಲಿರೋ ಬೇರೆ ಕಡೆ ಇರೋ ಸಂಭವ ಇಲ್ಲ. ಅಷ್ಟು ದೊಡ್ಡದಂತ ಗ್ರಂಥ ಅದು. ಆಚಾರ್ಯರ ಪ್ರತಿಭೆಯನ್ನು ನೋಡಿದರಂತೆ ಅಧ್ಯಕ್ಷರಾಗಿ ಕೂತಿದ್ದವರು ಶೋಭನಾ ಭಟ್ರು ನೋಡಿದರು, ಆಶ್ಚರ್ಯಪಟ್ಟರು. ಅವರು ಆ ವಾದ ಬಗೆಯ ಹೊತ್ತಿಗೆ ಅವರು ಮನೆ ಬಿಟ್ಟು ಕೆಳಗಿಳಿದು ಬಿಟ್ಟಿದ್ರಂತಾಗಲೇ, ಇಲ್ಲಿ ಕೂಡ ಹಕ್ಕು ನನಗಿಲ್ಲ, ನೀವೊಬ್ಬರೇ ಕೂಡಲೇ ಕರೆಗರು ಅಂತ ಆಚಾರ್ಯ ಕೂಡಿಸಿಬಿಟ್ರಂತ ಆ ಕ್ಷಣಕ್ಕೆ. ಅಂತ ದೊಡ್ಡ ಸಭೆಯೊಳಗೆ ಅಷ್ಟು ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ಗೆಲುವನ್ನು ಸಾಧಿಸಿ ಆಚಾರ್ಯರಲ್ಲಿ ಕೂಡ್ತಾರೆ. ಬರೀ ಶೋಭನ ಭಟ್ರು ಅವರು ಕೂಡಿಸಿದ್ದಲ್ಲ, ಅವರಲ್ಲಿ ಕೂಡಿಸಿ ಅವ್ರ ಮುಂದೆ ತಾವು ಕೂಡ್ತಾರೆ, ನಿಮ್ಮಿಂದ ನಾನು ತತ್ವೋಪದೇಶ ಪಡಿಬೇಕು, ಎಲ್ಲ ವಿಧವಾದ ಶಾಸ್ತ್ರ ಓದಿದ್ದೇನೆ, ನನ್ನ ಮನಸ್ಸಿಗೆ ತೃಪ್ತಿ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. ಇದೇನು ಹೊಸ್ತಲ್ಲ, ಇವತ್ತು ಜನ ಏನೇನು ಪುಸ್ತಕ ಓದಿದ ತಕ್ಷಣ ಅಯ್ಯೋ ಬರೀ ಕನ್ಫ್ಯೂಷನ್ ಅಂತ ಹೇಳಿಬಿಡ್ತಾರೆ. ನಾಲ್ಕಾರು ಪುಸ್ತಕ ಓದಿದ ತಕ್ಷಣ ಫುಲ್ ಆಫ್ ಕನ್ಫ್ಯೂಷನ್, ದೇವರಿದ್ದಾನೆ ಇಲ್ಲ, ದೇವರಿಗೆ 8 ಗುಣ, ದೇವ್ರ ಗುಣಗಳೇ ಇಲ್ಲ, ಜಗತ್ತೇ ಇಲ್ಲ, ಜಗತ್ತೇ ನಾವು, ಏನೇನೋ ವಾದಗಳು ತಲೆ ಕೆಟ್ಟ ಹೋದಾಗಿಬಿಡುತ್ತೆ. ಅವಿವು ಬೇಡ, ಗೀತೆ ಅನುವಾದ ಓದಿದ್ರೆ ಸಾಕು, ಹುಚ್ಚು ಹುಚ್ಚು ಮುಚ್ಚಾಬಟ್ಟೆ ಅನುವಾದಗಳು. ಕೃಷ್ಣ ಹೇಳಿದ್ದೇ ಒಂದು, ಜನ ಬರೆದಿದ್ದೇ ಒಂದು, ಯಾವ್ದು ಕೇಳಿದ್ರು ಗೊಂದಲನೇ ಗೊಂದಲ. ಆತ ಸಹಜ ಅದು, ಒಂದು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋನು ಮಾತ್ರ ಸೀರಿಯಸ್ ಆಗಿ ಯೋಚನೆ ಮಾಡ್ತಾನೆ. ಅವ್ರು ಹೇಳ್ತಾರೆ, ನನಗೆಲ್ಲ ಗೊತ್ತು, ಯಾವುದು ಅರ್ಥ ಆಗಿಲ್ಲ, ಸ್ಥಿತಿಯಲ್ಲಿದ್ದೇವೆ, ದಯವಿಟ್ಟು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರವರಿಗೆ ತಮ್ಮ ಭಾಷ್ಯವನ್ನೇ ಉಪದೇಶವನ್ನು ಮಾಡ್ತಾರೆ. ಬರೆದಿದ್ದು ಬದರಿಯಲ್ಲಿ, ಉಪದೇಶ ಮಾಡಿದ್ದು ಗೋದಾವರಿ ತೀರದೊಳಗೆ. ಅದನ್ನು ಕೇಳಿದ ತಕ್ಷಣ ಅವರು 8 ದಿವಸ ಇದ್ದ ಕಾಡುತ್ತಿದ್ದ ಸಂಶಯ ಹೊರಟೋಗಿಬಿಡುತ್ತದೆ. ಪೂರ್ಣವಾದ ನಿಶ್ಚಯವಾದ ಜ್ಞಾನ ಬಂತು. ಆನಂದ ಸಹಿ ಮಧ್ವಶಾಸ್ತ್ರ ಮಾಕರ್ಣಯನ್ ಕುಸಮಯಾಗ್ರಹಿ ಪುರ ಅಂತ ಹೇಳೋ ಹಾಗೆ ಆ ಹೊಸ ಹೊಸ ಒಂದು ಕುರುಡನಿಗೆ ಕಂಡು ಬಂದ ಹಾಗಾಯಿತು ಅಂತ ಹೇಳುತ್ತಾರೆ. ಕುರುಡನಿಗೆ ಸರಿಯಾಗಿ ಕಾಣದಿದ್ದವನಿಗೆ ಅಲ್ಲ, ಏನೂ ಕಾಣದಿದ್ದವನಿಗೆ ಎಲ್ಲ ಕಾಣ ಹಾಗಾದ್ರೆ ಎಷ್ಟು ಖುಷಿಯಾಗಬೇಕು ಅವರಿಗೆ. ಹೇಳ್ತಾರೆ, ನಿಮ್ಮ ದಾಸಾನುದಾಸ, ನಿಮ್ಮ ಶಿಷ್ಯನಾಗ್ತೇನೆ. ಆ ರಾಜ್ಯದ ಪ್ರಧಾನ ಮಂತ್ರಿ ಇವರ ಪಟ್ಟ ಶಿಷ್ಯನಾಗಿ ಬಿಟ್ಟಾಗ ಆಚಾರ್ಯರು ಅನುಗ್ರಹ ಮಾಡ್ತಾರೆ. ಅವತ್ತಿನಿಂದ ಸ್ವತಃ ತತ್ವ ಪ್ರಸಾರಕ್ಕೆ ಹೊರಡುತ್ತಾರೆ ಅವರು. ಮುಂದೆ ಆಚಾರ್ಯವರಿಗೆ ಆಶ್ರಮವನ್ನು ಕೊಟ್ಟು ಕಣ್ವತೀರ್ಥ, ಮಂಗಳೂರಿನ ಬಳಿ ಇರ್ತಕ್ಕಂಥ ಕಣ್ವತೀರ್ಥ ಸಮುದ್ರ ತೀರ ಆಶ್ರಮವನ್ನು ಕೊಟ್ಟು ಶ್ರೀ ಪದ್ಮನಾಭ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಇಷ್ಟು ಪ್ರಿಯ ಶಿಷ್ಯರಾಗಿತ್ತು. ಇದು ದೊಡ್ಡ ವಿದ್ವಾಂಸರು ಆಚಾರ್ಯರಿಗೆ ಅಂಥ ಅತ್ಯಂತ ಅಪೂರ್ವ ಅನುಯಾಯಿಗಳಾಗ್ತಾರೆ. ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅವರ ಬ್ರಹ್ಮಸೂತ್ರ ಭಾಷ್ಯವನ್ನು ಮೊದಲು ಕೇಳಿದರಲ್ಲ, ಅದಕ್ಕೆ ತಾವು ಟೀಕೆಯನ್ನು ಬರೀತಾರೆ. ಪೂರ್ಣಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವ ಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಆ ಮೊದಲ ಬಾರಿಗೆ ಆಚಾರ್ಯರ ಭಾಷ್ಯಕ್ಕೆ ಸತ್ತರ್ಕ ದೀಪಾವಳಿ ಅಂತ ಒಂದು ವ್ಯಾಖ್ಯಾನ ಬರೆದ ಹಿರಿಮೆ ಅವರು. ಅದೇ ವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ, 18 ಗ್ರಂಥಗಳ ಮೇಲೆ ಅವರು ಬರೆದ ಗ್ರಂಥಗಳು ಸಿಕ್ಕಿದೆ ಅಂತ. ಭಾರಿ ವಿದ್ವಾಂಸರವರು, ಅಂತ ಮಹಾನುಭಾವರು. ಮುಂದೆ ಬೇಲೂರಿನ ಅನೇಕ ದಿವಸ ವಾಸ ಮಾಡಿದವರು. ಬೇಲೂರಿನಲ್ಲಿ ಅವರ ಬಗ್ಗೆ ಶಿಲಾಶಾಸನ ಗುಡಿಯೊಳಗೆ ಉಂಟು, ದೇವಸ್ಥಾನದಲ್ಲೇನೆ, ಬೇಲೂರಿನ ದೇವಸ್ಥಾನದೊಳಗೇನೆ ಅವರ ಬಗ್ಗೆ ಶಿಲಾಶಾಸನ ಉಂಟು. ಅನೇಕ ದಿವಸಗಳ ಕಾಲ ಅಲ್ಲಿ ವಾಸ ಮಾಡಿ ಇವತ್ತಿಗೂ ಬೇಲೂರಿನಲ್ಲಿ ಪ್ರತೀತಿನೂ ಉಂಟು. ಅಂದರೆ ಒಬ್ಬ ದೊಡ್ಡ ವೈಷ್ಣವ ಕೇಂದ್ರವಾಗಿದ್ದು ಬೇಲೂರಿನ ಹಿರಿಮೆ, ಕೇಶವನ ಸನ್ನಿಧಾನದಲ್ಲಿ ಅವರು ವಾಸ ಮಾಡಿದರು. ಮುಂದೆ ಆನೆಗೊಂದಿಯ ರಾಜನ ಕರೆದಾಗ ಅಲ್ಲಿಗೆ ಹೊರಟು ಬಿಟ್ಟು ಅನೇಕ ವರ್ಷಗಳ ಕಾಲ ಅಲ್ಲಿದ್ದು, ಅನೇಕರಿಗೆ ಗೊತ್ತಿಲ್ಲ ವಿಜಯನಗರ ಸ್ಥಾಪನೆಗೆ ಅದು ಓವರ್ ನೈಟ್ ತಯಾರಾಗಿದ್ದ ಸಾಮ್ರಾಜ್ಯ ಅಲ್ಲ, ಅದು ಅನೇಕ ಜನಗಳ ಒಂದು ಸಲಹೆ ಸೂಚನೆ ಅನುಗ್ರಹದ ಹಿನ್ನೆಲೆಯಲ್ಲಿ ಬಂತು. ಅಂತ ಮೊದಲು ಅನುಗ್ರಹ ಮಾಡಿ ಆ ಕಾನ್ಸೆಪ್ಟ್ ಕೊಟ್ಟಿದ್ದ ಹಿರಿಮೆ ಪದ್ಮನಾಭ ತೀರ್ಥರದು ಅಂತ ಹೇಳೋದನ್ನು ನಾವು ಕೇಳ್ತೇವೆ. ಅದಕ್ಕೆ ವೃಂದಾವನ ಅಲ್ಲೇ ಉಳ್ಕೊಂಡು ಆನೆಗೊಂದಿ ಅರಸರಗಳು ತಮ್ಮ ಗುರುಗಳು ಅಂಥೇಳಿ ಆನೆಗೊಂದಿಯ ನಡುಗಡ್ಡೆಯಲ್ಲಿ ಅವರ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಮೊಟ್ಟ ಮೊದಲ ಮಾಧ್ವಯತಿಗಳ ವೃಂದಾವನ ಪದ್ಮನಾಭ ತೀರ್ಥರದೇ. ಆಚಾರ್ಯ ಸಾಕ್ಷಾತ್ ಶಿಷ್ಯರಲ್ಲಿ ಅವರು ಸಿಕ್ಕಿರೋ ಮೂಲ ವೃಂದಾವನ ಸಿಕ್ಕಿರೋ 4 ಜನದ್ದು ಮಾತ್ರ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು. ಇನ್ಯಾರು ಸಾಕ್ಷಾತ್ ಶಿಷ್ಯರ ವೃಂದಾವನಗಳು ಸಿಕ್ಕಿಲ್ಲ. ಅದರಲ್ಲಿ ಮೊಟ್ಟ ಮೊದಲ ವೃಂದಾವನ ಪದ್ಮನಾಭ ತೀರ್ಥರದೇ. ವೃಂದಾವನದ ಕಾನ್ಸೆಪ್ಟ್ ಡೆವಲಪ್ ಆಗಿದ್ದೆ ಅವರಿಂದ. ತುಂಗಭದ್ರಾದಿ ನಡುಗಡ್ಡೆಯಲ್ಲಿ ಇವತ್ತು ವೃಂದಾವನ, ಅವತ್ತು ನವೃಂದಾವನ ಅಲ್ಲ ಅದು, ಇವತ್ತು ನವೃಂದಾವನ ಅಂತ ಹೆಸರು ಅದಕ್ಕೆ. ಮೊದಲ ವೃಂದಾವನ ಅವರದಾದ್ದರಿಂದ ಮುಂದೆ ವ್ಯಾಸರಾಜರಂಥವರಲ್ಲಿ ವೃಂದಾವನ ಸ್ಥರ ಅದು. ಪದ್ಮನಾಭ ತೀರ್ಥರ ಹತ್ತಿರ ವ್ಯಾಸರಾಜರ ವೃಂದಾವನ ಸ್ಥರ ಆದರು ಅಂತ ಗೊತ್ತಾದರೆ ಎಂಥ ಅಗಾಧವಾದ ತಪಸ್ವಿಗಳು, ವಿದ್ವಾಂಸರು ಎಲ್ಲ ಆಗಿದ್ದವರು ಪದ್ಮನಾಭ ತೀರ್ಥರು ಅಂತ ಗೊತ್ತಾಗ್ತಾ ಇದೆ. ಜೈತೀರ್ಥರು ತಮ್ಮ ಮುಖ್ಯ ಗ್ರಂಥಗಳಲ್ಲೆಲ್ಲ ಪದ್ಮನಾಭ ತೀರ್ಥರನ್ನು ಅಷ್ಟು ಕೊಂಡಾಡ್ತಾರೆ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯೋ ಅಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಶ್ಯಾನ್ ಮಯಿ ನಿತ್ಯಮೇಷಾಂ. ಇವರ ಕೃಪಾಲೇಶ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ರಮಾ ಶ್ರೀಮದ್ ರಮಾ ರಮಣ ಸದ್ಗಿರಿ ಸಂಗಿ ಅಂತ ವರ್ಣನೆ ಮಾಡ್ತಾ ಅಶೋಕ ತೀರ್ಥರು ವರ್ಣನೆ ಮಾಡಿದರೆ ಇವರನ್ನ ಮೊದಲ ಗುರುಗಳು ಅಂತ ಕೊಂಡಾಡ್ತಾರೆ. ಇದವರ ಹಿರಿವೆ. ರವಾ ನಿವಾಸೋಚಿತ ವಾಸಭೂಮಿ ಸಂನ್ಯಾಯರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ನ್ಯಾಯಸುಧಿಯಲ್ಲಿ ಇವ್ರನ್ನ ಕೊಂಡಾಡ್ತಾರೆ. ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಆ ಜನಗಳು ಇವ್ರು ನೋಡಿದ ತಕ್ಷಣ ವೇದ ಪ್ರವಚನಾಚಾರ್ಯ ಶಿಷ್ಯೋಸೌ ಇತಿ ಮಾನಿತಃ. ವೇದ ಪ್ರವಚನಾಚಾರ್ಯರಾದ ವೇದೋಕ್ತ ಗುರುಗಳಾದ ಮಧ್ವಾಚಾರ್ಯರ ದೊಡ್ಡ ಶಿಷ್ಯರು ಬಂದಿದ್ದಾರೆ ಅಂತ ಜನಗಳು ಅವ್ರು ನೋಡ್ಲಿಕ್ಕೆ ಸೇರಿಬಿಡ್ತಾ ಇದ್ರಂತೆ. ದೊಡ್ಡ ಹೆಸರು ಮಾಡಿದವರು ಪದ್ಮನಾಭ ತೀರ್ಥರು. ಅಂಥವರು ವೃಂದಾವನಸ್ಥರಾದ ದಿವಸ ಇವತ್ತಿನ ದಿವಸ.